यज्जितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवदु. ಇಲ್ಲಿ ಪಂಚತನ್ಮಾತ್ರ ಸಂಧಿಯಲ್ಲಿ ಇಲ್ಲಿ ಒಂದು ಮೂರು ನಾಲ್ಕು ಪದ್ಯದಿಂದ ದೇವರ ದ ಕಾನ್ಸೆಪ್ಟ್ ಆಫ್ ಗಾಡ್, ದೇವರ ವ್ಯಾಪ್ತಿ ಅಂಬೋದು ಹೇಗಿದೆ, ದೇವರು ವಿಕಾರ ಶೂನ್ಯನಾಗಿದ್ದಾನೆ, ವಿರಾಟನಾಗಿದ್ದಾನೆ ಅಂಬೋದನ್ನ ಉದಾಹರಣೆ ಕೊಟ್ಟು ಹೇಳಿದ್ರು. ಇವಾಗ ಏನ್ ಹೇಳ್ತಾರೆ, ಇಷ್ಟು ಎಕ್ಸಾಂಪಲ್ ಇಷ್ಟು ಹೇಳಿದ್ರು ಎವ್ರಿಥಿಂಗ್ ಫಾಲ್ಸ್ ಶಾರ್ಟ್. ಸೊ ಹೇಗೆ ಚಿಂತನೆ ನಾವು ಮಾಡೋದು ಭಗವಂತನನ್ನ ಅಂದ್ರೆ ಕೊನೆಯಲ್ಲಿ ಹೇಳ್ತಾರೆ ಈ ಪದ್ಯದಿಂದ ಕೊನೆಯಲ್ಲಿ ದೇವರ ಆ ರೂಪಗಳು ಹೇಗೆ ಚಿಂತನೆ ಮಾಡಬೇಕು ಎಂಬುದಕ್ಕೆ ಈ ಪದ್ಯ ಕೊಟ್ಟಿದ್ದಾರೆ. ಇದು ಹೀಗಿದ, ವಾರಿಜ ಭವಾಂಡದೊಳು ಲಕ್ಷ್ಮೀ ನಾರಸಿಂಹನ ರೂಪ ಗುಣಗಳು ವಾರಿದಿಯೊಳ ಹಿಹ ತೆರೆಗಳಂದದಿ ಸಂದನಿಸಿ ಇಹವು ಕಾರಣಾಂಶಾವೇಶ ವ್ಯಾಪ್ತವತಾರ ಕಾರ್ಯ ವ್ಯಕ್ತ ವ್ಯಕ್ತವು ಈರೈದು ವಿಭೂತಿ ಅಂತರ್ಯಾಮಿ ರೂಪಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನ ರೂಪಗಳು ಹೇಗಿದೆ ಅಂದ್ರ ಹೀಗೆ ಸ್ಪೇಸ್ ವಾರಿಜ ಭವಾಂಡದೊಳು ನಾವು ನೋಡಿದೀವಿ, ನೀರಲ್ಲಿ ಬಂದ ತಾವರೆ, ತಾವರೆಯಲ್ಲಿ ಬಂದ ಬ್ರಹ್ಮಾಂಡ ಅಂತ ಒಂದು ಅರ್ಥ. ಇನ್ನೊಂದು ಈ ವಾರಿ ಶಬ್ದಕ್ಕೇನೋ ನಾವು ಇನ್ನೊಂದು ನೋಡಿದೀವಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ. ವಾರಿ ಎಂಬುದು ಹೇಗೆ ವಾರಿ ಅಂತ ಹಾಕಿದ 24 ಆಗತ್ತೆ ಅಂದ್ರೆ 24 ತತ್ವದಿಂದ ಆದದ್ದು ಹುಟ್ಟಿದ್ದು ವಾರಿಜ. ಸೊ ಈ ತತ್ವದಿಂದ ಹುಟ್ಟಿದ ಮಿಶ್ರಿತವಾಗಿ ಹುಟ್ಟಿರುವಂತ ಅಂದ್ರೆ ಇಲ್ಲಿ ಹೇಳುವಂತದ್ದು ಏನು ಅಂದ್ರೆ ಇದು ಮಾತ್ರ ಅಲ್ಲ, 24 ತತ್ವಗಳು ಹೊರಗೆ ಇದೆ. ಈ 24 ತತ್ವದಿಂದ ಹುಟ್ಟಿರುವಂತ ಇದು ಒಂದು ಸೀಮಿತವಾದ ಒಂದು ಬ್ರಹ್ಮಾಂಡ. ಬ್ರಹ್ಮಾಂಡಕ್ಕೆ ಹೊರಗೆ ಹೊರಗೇನು ಅಂತರ್ಬಹಿಷ್ಯ ಅಂತ ಹೇಳೋ ಹೊರಗೇನೂ ತತ್ವಗಳು, ಒಂದೊಂದು ತತ್ವಗಳು ಎಷ್ಟೆಷ್ಟು ದೊಡ್ಡದು ಅಂತ ಹೇಳಿದ್ದಾರೆ. ಅದೆಲ್ಲ ದಾಟಿ ಅವ್ಯಾಕೃತ ಆಕಾಶ ಎಲ್ಲವೂ ಬರುತ್ತೆ. ಸೊ ಇಲ್ಲಿ ಹೇಳುವಂತ ಇದೇ ನಾವು ತಗೊಳ್ಳೋಣ. ವಾರಿಜ ಭವಾಂಡದೊಳು ಅಂದ್ರೆ ವಾರಿಜ ಭವಾಂಡದೊಳು ಲಕ್ಷ್ಮೀ ನಾರಸಿಂಹನ ರೂಪಗುಣ. ಈ ಒಂದು ಬ್ರಹ್ಮಾಂಡ ತಗೊಳ್ಳಿ, ಹಿಂದೆ ಹೇಳಿದ್ದಾರೆ ದೇವರ ಒಂದೊಂದು ರೋಮಕೂಪದಲ್ಲೇನು ಅನಂತ ಅನಂತ ಬ್ರಹ್ಮಾಂಡಗಳಿದೆ ಅಂತ ಹೇಳಿದ್ದಾರೆ. ಅಷ್ಟೆಲ್ಲ ಹೋಗ್ಬೇಕಾಗಿಲ್ಲ, ಒಂದು ಬ್ರಹ್ಮಾಂಡವೇ ಸಾಕು. ಈ 24 ತತ್ವದಿಂದ ಹುಟ್ಟಿರುವಂತ ಮಿಶ್ರಿತವಾದ 24 ತತ್ವದಿಂದ ಮಿಶ್ರಿತವಾದದ್ದು ಈ ಬ್ರಹ್ಮಾಂಡ. ಈ ಮಿಶ್ರಿತವಾದದಲ್ಲಿ ತಗೊಂಡ್ರೇನೆ ಇಲ್ಲಿ ಲಕ್ಷ್ಮೀ ನಾರಸಿಂಹ ಅಂತ ಹೇಳಿದ್ದಾರೆ. ಲಕ್ಷ್ಮೀ ನಾರಸಿಂಹ ದೇವರ ರೂಪಗಳು ಹೇಗಿದೆ ಅಂದ್ರೆ ಇದು ಲಕ್ಷ್ಮೀ ನಾರಸಿಂಹನ ರೂಪಗಳು ಅಂತ ಹೇಳಿದ್ದಾಳೆ. ಇಲ್ಲಿ ಲಕ್ಷ್ಮೀ ನಾರಸಿಂಹ ರೂಪಗಳು ಅಂದ್ರೆ ಇದು ಪೂರವೂ ಲಕ್ಷ್ಮೀ ನಾರಸಿಂಹ ರೂಪದಿಂದ ಇದೆ ಅಂತ ಒಂದು ಅರ್ಥ ಮಾಡಬಹುದು. ಅಥವಾ ನಾರಸಿಂಹ ಎಂಬುದರಿಂದ ಭಗವಂತನ ಗುಣಗಳ ಚಿಂತನೆ ಅಂದ್ರೆ ಇಟ್ ನೀಡ್ ನಾಟ್ ಬಿ ರಿಯಲಿ ನರಸಿಂಹ ರೂಪದಿಂದ ಇದಾನ ಅಂತ ಅರ್ಥ ಇಲ್ಲ, ಅನೇಕ ರೂಪದಿಂದಲೇ ಇರಬಹುದಲ್ಲ. ಅದೇ ಒಂದು ರೂಪದೊಳ ಅನಂತ ರೂಪಗಳು. ಇದು ನರಸಿಂಹ ಅಂತ ಅವಾಗ ಹೇಗೆ ಬರುತ್ತೆ ಅಂದ್ರೆ ನರಸಿಂಹ ರೂಪದಲ್ಲೇ ಅನಂತ ರೂಪವೇ ಇದೆ. ಒನ್ ವೇ ಆಫ್ ಸೇಯಿಂಗ್ ಇಸ್ ನಮ್ಮ ದಾಸರು ಅದು ಲಕ್ಷ್ಮೀ ನರಸಿಂಹ ರೂಪ, ತಮ್ಮ ಬಿಂಬರೂಪ ಆ ಬಿಂಬಲ್ಲಿ ಎಲ್ಲರಿಗೇನೆ ಇರುವಂತ ಲಕ್ಷ್ಮೀ ನರಸಿಂಹ ರೂಪವೇನೆ ನೋಡಿದ್ದಾರೆ ಅಂತ ಒಂದು ಚಿಂತನೆ. ಅಥವಾ ಇಲ್ಲ ಅಲ್ಲ ಅವರು ಲಕ್ಷ್ಮೀ ನರಸಿಂಹ ಅಂತ ಹೇಳುವಾಗಲೇ ಈ ಒಂದು ಬೇರೆ ಬೇರೆ ನೋಡ್ತಾ ಹೋಗಿದ್ದಾರೆ ಅಂತ ಚಿಂತನೆಯನ್ನು ಮಾಡಬಹುದು. ಯಾಕೆಂದ್ರೆ ಈ ನಾರಸಿಂಹ ಅಂಬೋ ರೂಪ ಚಿಂತನೆ ಬಿಟ್ಟು ನಾವು ಅದು ಗುಣ ಚಿಂತನೆ ಅಂತ ತಕೊಂಡ್ರೆ ಈ ನಾರ ಅಂಬುದು ನಾವು ಮಂಗಳಾಚರಣ ಸಂಧಿಯಲ್ಲಿ ಇದನ್ನ ನೋಡಿದೀವಿ. ನಾರ ಅಂಬೋದಕ್ಕೆ ಏನರ್ಥ ಅಂದ್ರೆ ಈ ಬ್ರಹ್ಮಾಂಡ ಅಂತಾನೆ ಅರ್ಥ ಅಂತ ಅಂದ್ರೆ ಏನಾಯ್ತು ತದ್ರೂಪ ತನ್ನಾಮಕ ಅಂತ ಬರುತ್ತೆ. ವಾರಿಜ ಭವಾಂಡದೊಳಗ್ರೆ ವಾರಿಜ ಭವಾಂಡ ಬ್ರಹ್ಮಾಂಡ, ಬ್ರಹ್ಮಾಂಡದಲ್ಲಿ ಇರುವಂತ ಭಗವಂತನ ರೂಪ ಏನು ತದ್ರೂಪ ತನ್ನಾಮ. ಸೊ ಈ ಬ್ರಹ್ಮಾಂಡಕ್ಕೆ ನಾರ ಅಂತ ಅರ್ಥ ಅಂತ. ಸೊ ಭಗವಂತನಿಗೆ ಇದು ನರಸಿಂಹ ಹೇಗಾಗತ್ತಂದ್ರೆ ಈ ಬ್ರಹ್ಮಾಂಡ ಅವನು ಕೊಟ್ಟಿರೋದು ಯಾತಕ್ಕೆ ನಾರ ಸಿಂಹ ಸಿಂಹ ಅಂದ್ರೆ ಹಿಂಸಾ ಕೊಡುವಂತ ಸಂಸಾರ ಸಮುದ್ರಕ್ಕೆನೋ ಅಂತಾರೆ, ಹಿಂಸೆಯನ್ನ ಕೊಡುವಂತದ್ದು ಈ ಬ್ರಹ್ಮಾಂಡ ಅಂಬೋದು ಹೇಗಿದೆ ಅಂತ ಅಲ್ಲಿ ಮಾರ್ಕಂಡೇ ಇರೋದು ನೋಡಿದೀವಿಲ್ಲ. ಬ್ರಹ್ಮಾಂಡದಲ್ಲಿ ಪ್ರಳಯ ಬಂದಾಗ ಎಲ್ಲ ಜಂತುಗಳು ಎಲ್ಲ ಒಂದು ಸೀ ಬೌಂಡ್ ಕ್ರೀಚರ್ಸ್ ಅದೆಲ್ಲ ಕಚ್ಚತ್ತ ಎಷ್ಟೆಷ್ಟು ಆಯ್ತು ಅಂತ ಅವ್ರು ನೋಡ್ತಾರೆ. ಹಾಗೇನೆ ಇಲ್ಲಿ ಈ ನಾರ ಅಂದ್ರ ಬ್ರಹ್ಮಾಂಡ ಹೇಗಿದೆ ಅಂದ್ರೆ ಹಿಂಸಾಭೂತವಾಗಿದೆ. ನಮ್ಗೆ ಅದು ಇನ್ನೂ ಗೊತ್ತಿಲ್ಲ, ನಮ್ಗೆ ಈ ಹುಟ್ಟೋದು ಸಾಯೋದು ಇದೆಲ್ಲ ಒಂದು ಸ್ವಲ್ಪ ಚಿಂತನೆ ಮಾಡ್ತಾ ಹೋದ್ರೆ ಭಯಾನಕವಾಗಿರತ್ತೆ. ಎಲ್ಲೆಲ್ಲಿ ಹುಟ್ಟಬೇಕು, ಹೇಗ್ಯಾಗೆ ಆಗ್ಬೇಕು, ಏನೇನು ಅವಸ್ಥೆಗಳು ಅಂದ್ರೆ ಅಷ್ಟು ನಮ್ಗೆ ಕಷ್ಟ ಅಂದ್ರೆ ನಮ್ಗೆ ಇವಾಗ ಬರೋ
ಒಂದು ಹೊಟ್ಟೆ ಸೋಲಿ, ಆ ಕಷ್ಟ, ಫಿನಾನ್ಷಿಯಲ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಯು ಆರ್ ಲೂಸಿಂಗ್ ಅವರ್ ರಿಲೇಟಿವ್ಸ್, ಇಷ್ಟೇ ಸೀಮಿತವಾಗಿದೆ ಒಂದು ಓವರ್ಆಲ್ ಪರ್ಸ್ಪೆಕ್ಟಿವ್ ಕಂಪೇರ್ಡ್ ವಿತ್ ಅವರ್ ಅನಂತ ಅನಂತ ಜನ್ಮಗಳು ನೋಡಿದ್ರೆ ಅದು ಎಷ್ಟು ಭಯಾನಕ ಅಂತ ಆಗುತ್ತೆ. ಸೊ ಏನಾಯ್ತು, ಈ ಬ್ರಹ್ಮಾಂಡ ಅಂಬುದು ಆ ಹಿಂಸಾಭೂತವಾಗಿರುತ್ತದೆ. ಆ ಬ್ರಹ್ಮಾಂಡ ಅಂಬೋ ಸಮುದ್ರವನ್ನ ನಾರ ಸಿಂ ಸಿಂ ಅಂದ್ರೆ ಸಂಸಾರ, ಸಂಸಾರ ದುಃಖಕರವಾದ ಹಿಂಸಾಭೂತವಾದ ಸಂಸಾರ, ಹ ಅಂದ್ರೆ ಹನನ ನಾಶ ಮಾಡುವಂತವನು. ಈ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಇರುವಂತ ಬ್ರಹ್ಮಾಂಡ ಶಬ್ದ ವಾಚ್ಯನಾಗಿ ಇರುವಂತ ಭಗವಂತ ಅವನು ಏನು ಮಾಡ್ತಾನಂದ್ರೆ ಇದನ್ನೇ ನಾಶ ಮಾಡ್ತಾನೆ. ಈ ಬ್ರಹ್ಮಾಂಡದಲ್ಲಿ ಹುಟ್ಟೋದು ಸಾಯೋದು ಅಂಬೋದಿಂದ ನಮ್ಗೆ ಮುಕ್ತಿ ಕೊಡುವನಾಗಿದ್ದಾನೆ. ಅದಕ್ಕೆ ಗುಣ ಶಬ್ದವಾಗಿ ಅಲ್ಲಿ ನರಸಿಂಹ ಅಂಬೋ ಈ ಬ್ರಹ್ಮಾಂಡದಲ್ಲಿ ನೋಡುವಂತ ಈ ರೂಪ, ನಾಟ್ ಓನ್ಲಿ ದ ನರಸಿಂಹ ಆಕಾರ ಒಂದು, ಇನ್ನೊಂದು ಈ ಗುಣ. ಈ ಗುಣ ಬಂದ್ರೆ ಆ ಗುಣ ಒಂದು ಗುಣದೊಳಗ ಅನಂತ ಗುರುಗುಣ ಒಂದು ರೂಪ. ಇದು ಹೇಗಾಗತ್ತ ಅಂತ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಒಂದು ಹೆಸರು ಹೇಳಿದ್ರು ಅದೇ ಆ ಒಂದು ಹೆಸರಲ್ಲಿ ನರಸಿಂಹ ಅಂಬೋ ಹೆಸರಲ್ಲಿ ಈ ಒಂದು ಗುಣ ತೋರುವಂತ ಆವಾಗ ವಾಸುದೇವನು ಬಂದ್ಬಿಡ್ತಾನೆ. ಈ ಮೋಕ್ಷ ಪ್ರದಾಯಕ ವಾಸುದೇವನಾಯ್ತು, ನರಸಿಂಹನೇ ವಾಸುದೇವನು ಆದ ಅವನು. ಹೀಗೆ ಚಿಂತನೆ. ಅಥವಾ ಈ ಲಕ್ಷ್ಮಿಯಲ್ಲಿ ಇರುವಂತ ರೂಪ ಅಂತ ಚಿಂತನೆ. ಯಾಕೆಂದ್ರೆ ಲಕ್ಷ್ಮಿಯಲ್ಲಿ ನಿತ್ಯ ಮುಕ್ತಳಾಗಿ ಮಾಡಿದ್ದಾನೆ ಅವಳಲ್ಲಿ ಇದ್ದು ಆ ರೂಪ ಅಂತ ಚಿಂತನೆ ಮಾಡಿದ್ರು. ಇದು ಹೇಗಿದೆ ಇವಾಗ, ವಾರಿಜ ಭವಾಂಡದಳು ಲಕ್ಷ್ಮಿ ನಾರಸಿಂಹನ ರೂಪ, ಅಂದ್ರೆ ಲಕ್ಷ್ಮಿಯಲ್ಲಿ ಇರುವಂತ ನಾರಸಿಂಹ ರೂಪ ಅಂತ ಚಿಂತನೆ. ಇದು ಯಾಕೆಂದ್ರೆ ಬೇರೆ ಬೇರೆ ಕಂಗೊಳಿಸುವ ಒಂದು ಒಂದು ರೂಪದಳು ಅನಂತ ರೂಪ. ಹಿಂದೆ ಹೇಳಿದ ನಾಕಿಗೆ ಇದಕ್ಕೆ ಅನ್ವಯ ಅಂತ. ಲಕ್ಷ್ಮೀ ನರಸಿಂಹ ಅಂದ್ರೆ ಲಕ್ಷ್ಮಿಯಲ್ಲಿ ಇರುವಂತ ರೂಪ. ಅದು ಏನು ನರಸಿಂಹ? ಲಕ್ಷ್ಮಿಯಲ್ಲಿ ನರಸಿಂಹ ರೂಪ ಇದೆಯಾ ಅಂದ್ರೆ ಅಲ್ಲಿ ನರಸಿಂಹಕ್ಕೆ ಏನರ್ಥ ಅಂದ್ರೆ ನಾರ ಅಂದ್ರೆ ಲಕ್ಷ್ಮಿಯ ಹೆಸರುನು ಆಗತ್ತ. ಯಾಕೆ ಅಂದ್ರೆ ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತವಳು ಆದವಳು. ಮುಕ್ತರು ದೋಷರಹಿತರೇ, ಅವ್ರಿಗೇನು ನಾರ ಎಂಬ ಶಬ್ದ ಇದೆ. ಬಟ್ ಲಕ್ಷ್ಮಿ ಎಂಬವಳು ಯಾವತ್ತೂ ದೋಷ ಇಲ್ಲ, ಸಂಸಾರ ಇಲ್ಲ ಅವಳಿಗೆ, ಸಂಸಾರ ಅಂಬೋ ದೋಷವೇ ಅವಳಲ್ಲಿ ಇಲ್ಲ. ಸೊ ಅವಳು ನಾರ. ಸೊ ಆ ನಾರ ಶಬ್ದವಾಚಳಾದಂತ ಲಕ್ಷ್ಮಿ, ಆ ಲಕ್ಷ್ಮಿಯಲ್ಲಿ ಶ್ರೇಷ್ಠ ಸಿಂಹ ಅಂದ್ರೆ ಶ್ರೇಷ್ಠನಾಗಿರುವವನು, ಆ ಲಕ್ಷ್ಮಿಗೆ ಪತಿಯಾಗಿರುವವನು ನಾರಸಿಂಹ ಅಂತ ಹೀಗೆ. ಸೊ ಲಕ್ಷ್ಮಿಯಲ್ಲಿ ಇರುವಂತ ರೂಪ ಅಂತ ಚಿಂತನೆ. ಯಾಕೆ ಇದು ಅಂದ್ರೆ ಬ್ರಹ್ಮಾಂಡ ಮೂಲ ಪ್ರಕೃತಿ ದ್ವಾರ ದೇವರು ಮಾಡಿಸಿದ್ದ, ಸೊ ಲಕ್ಷ್ಮಿ ದ್ವಾರ ಮಾಡಿಸಿದ್ದ. ಸೊ ಅಲ್ಲಿ ಇರುವಂತ ಬ್ರಹ್ಮಾಂಡದಲ್ಲಿ ಇರುವಂತ ಲಕ್ಷ್ಮಿಯಲ್ಲಿ ಇರುವಂತ ರೂಪ ನಾರಸಿಂಹ ರೂಪ. ಹೀಗೇನು ಅರ್ಥ ಮಾಡ್ಬೋದು. ಇದು ಮಾಡಿದ್ರೆ ನಮ್ಮ ಲಾಸ್ಟ್ 3-4 ಪದ್ಯಕ್ಕೆ ಒಂದು ಸಮನ್ವಯ ಬರುತ್ತೆ. ಸೊ ಇಲ್ಲಿ ಲಕ್ಷ್ಮಿ ನಾರಸಿಂಹ ರೂಪ ಗುಣಗಳು, ಅದಕ್ಕೆ ಹೇಳ್ತಾರೆ. ರೂಪ ಮಾತ್ರ ಹೇಳಿಲ್ಲ, ರೂಪ ಜೊತೆಲಿ ಗುಣವೂ ಸೇರಿಸ್ಕೊಳ್ಳಿ, ಕಾರ್ಯ ಸ್ವಲ್ಪ ಕಷ್ಟ ಆಗತ್ತೆ. ಸೊ ರೂಪ ಗುಣಗಳು ಇಷ್ಟೇನ, ಅಟ್ ಲೀಸ್ಟ್ ನಮ್ಗೆ ರೂಪ ಅಂದ್ರೆ ನರಸಿಂಹ ಹೇಗಿದ್ದಾನ ಅಂತ ಏನೋ ಒಂದು ಕಲ್ಪನೆ ಬರುತ್ತೆ ನಮ್ಗೆ. ಅದ್ರ ಜೊತೆಲಿ ಗುಣ ಅಂದ್ರೆ ಈ ಒಂದು ಬ್ರಹ್ಮಾಂಡ ಅಂಬೋ ಸಂಸಾರವನ್ನ, ಆ ಸಂಸಾರ ಸಾಗರವನ್ನ ನಾಶ ಮಾಡುವ ಈ ತರ ಒಂದು ನಮ್ಗೆ ಸೀಮಿತವಾದ ಗುಣ. ಮುಕ್ತರಲ್ಲಿ ಯಾವತ್ತೂ ಪೂಜಿಸಲ್ಪಡುವವನು, ಮುಕ್ತ ಲೋಕದಲ್ಲಿ ಪೂಜಿಸಲ್ಪಡುವನು, ಅಥವಾ ಅಲ್ಲಿರುವಂತಹ ಲಕ್ಷ್ಮಿಗೇನು ಶ್ರೇಷ್ಠನಾಗೆ ಅವಳಿಗೆ ಎಲ್ಲವನ್ನು ಕೊಡುವನು, ಈ ಗುಣಗಳು ಬರ್ತವೆ. ಸೊ ಈ ರೂಪ ಗುಣಗಳಂತಿದಲ್ಲ, ಅದು ಹೇಗಿದೆ ಅಂದ್ರೆ ವಾರಿದಿಯೊಳಗೆ ತೆರೆಗಳಂದದಿ ಸಂದನಿಸಿ ಹೌದು ಅಂದ್ರೆ ಇದಕ್ಕೆ ನಮ್ಗೆ ಕಂಪ್ಯಾರಿಸನ್ ಕೊಡ್ತಾರ. ನಾವು ಬೀಚಿಗೆ ಹೋಗ್ತೀವಿ, ಬೀಚಿಗೆ ಹೋದಾಗ ಅಲ್ಲಿ ಸಮುದ್ರಕ್ಕೆ ಹೋಗ್ತೀವಿ ನಾವು. ಸಮುದ್ರಕ್ಕೆ ಹೋದಾಗ ಸಮುದ್ರ ಅಂಬೋದು ನಮ್ಗೆ ಕಣ್ಣಿಗೆ ಕಾಣಿಸುವಂತದ್ದೇ ಅಲ್ಲ. ಯಾಕಂದ್ರೆ ಸಮುದ್ರ ಅಂಬೋದು ಆ ನೀರಿಗೆ ದ ಕಂಟೈನರ್, ಕಂಟೈನರ್ ಇಸ್ ಕಾಲ್ಡ್ ಸಮುದ್ರ. ಸಮುದ್ರದಲ್ಲಿ ನೀರು ಅಂದ್ರೆ ಸಮುದ್ರ ಬೇರೆ ನೀರು. ಸೊ ಸಮುದ್ರದಲ್ಲಿ ಇರುವಂತ ನೀರು. ಸೊ ಸಮುದ್ರ ಭಗವಂತ ಅವನು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಬಟ್ ಆ ಸಮುದ್ರದಲ್ಲಿ ಸಮುದ್ರಕ್ಕೇನು ಅಲ್ಲಿ ಇರುವಂತ ಅಲೆಗಳಿಗೇನು ವ್ಯತ್ಯಾಸ ಇಲ್ಲ ಅಂತ. ಯಾಕೆಂದ್ರೆ ನಮ್ಗೆ ಕಣ್ಣಿಗೆ ಕಾಣುವಂತದ್ದು ಅಲೆಗಳಿದ್ರು ಅಲ್ಲಿ ಭಗವಂತ ಇದ್ದಾನೆ, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಸಮುದ್ರ ಹೇಗೆ ಕಣ್ಣಿಗೆ ಕಾಣಿಸೋದಿಲ್ಲವೋ ಹಾಗೇನೆ ಇದು ನಮ್ಗೆ ಅಲೆಗಳಲ್ಲಿ ಇರುವಂತ ಭಗವಂತನ ರೂಪ, ದಟ್ ವಿಚ್ ಹೋಲ್ಡ್ಸ್ ಇಟ್, ಅದು ನಮ್ಗೆ ಕಾಣಿಸೋದಿಲ್ಲ. ಇದು ಕಂಪ್ಯಾರಿಸನ್ಗೆ ತಗೊಂಡಾಗ ಹೇಗೆ ಒಂದು ಸಮುದ್ರದಲ್ಲಿ ಅಲೆಗಳು ಬರ್ತಾನೇ ಇರುತ್ತೆ, ಬರ್ತಾ ಇರುತ್ತೆ, ದಟ್ ಈಸ್ ನೆವರ್ ಎಂಡಿಂಗ್. ಎಷ್ಟು ಅನಂತ ಅನಂತ ಯಾವಾಗ ಸೃಷ್ಟಿ ಮಾಡಿದ್ದಾನ ಆವಾಗಿಂದ ಈವಾಗ ತನಕ ಬರ್ತಾನೇ ಇರುತ್ತೆ, ಒಂದರ ಹಿಂದೆ ಒಂದು ಬರ್ತಾನೇ ಇರುತ್ತೆ. ಹಾಗೇನೆ ದೇವರ ಆ ಗುಣಗಳು ರೂಪಗಳು ಹಾಗೆ ಇದೆ ಅಂತ. ವಾರಿದಿಯೊಳಗೆ ತೆರೆಗಳಂದದಿ ಸಂದನಿಸಿ ಇದೆ. ಸ
ಸಂದನೀಸಿ ಅಂದ್ರೆ ದೇ ಆರ್ ಡೆನ್ಸ್ಲಿ ಪ್ಯಾಕ್ಡ್, ಒಂದಾದ ಮೇಲೆ ಒಂದಾದ ಮೇಲೆ, ವಿಚ್ ಇಸ್ ಫಸ್ಟ್ ವಿಚ್ ಇಸ್ ಸೆಕೆಂಡ್ ಅಂತ ಹೇಳಕ್ಕೆ ಆಗೋದಿಲ್ಲ, ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ. ಸೊ ಹೀಗಿದೆ ದೇವರದ್ದು ಅಂತ ಹೇಳಿ, ಇಷ್ಟು ಇದ್ರೂ ನಾವು ಬಂದು ಅದನ್ನ ವಿ ಕ್ಯಾನ್ ಗ್ರೂಪ್ ಇಟ್ ಬೇಸ್ಡ್ ಆನ್ ಸರ್ಟನ್ ಲಕ್ಷಣಗಳು ಇಟ್ಟುಕೊಂಡು ನಾವು ಗ್ರೂಪ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಾರೆ. ಇದಕ್ಕೆ ನಮ್ಗೆ ಇದಕ್ಕೆ ಪ್ರಮಾಣ ಎಲ್ಲಿ ಬಂದಿದೆ ಅಂದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 2ನೇ ಅಧ್ಯಾಯದಲ್ಲಿ ಆಚಾರ್ಯರು ಈ ರೂಪ ಈ ಕಂಪ್ಲೀಟ್ ವಿವರಣೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರುತ್ತೆ, ಫಸ್ಟ್ ಹೇಳೋದು ಕಾರಣ, ಫಸ್ಟ್ 10 ಕೊಡ್ತಾರೆ. ಈ 10 ವ್ಯಾಖ್ಯಾನಕಾರರು 2 ರೀತಿಯಿಂದ ಮಾಡ್ತಾ ಇದ್ದಾರೆ. ಇದು ಹೇಗೆ ಅಂದ್ರೆ, ಒಂದು ಕಾರಣ ಮತ್ತು ಅಂಶ, ಆವೇಶ, ವ್ಯಾಪ್ತ, ಅವತಾರ, ಕಾರ್ಯ, ವ್ಯಕ್ತ, ಅವ್ಯಕ್ತ, ವಿಭೂತಿ, ಅಂತರ್ಯಾಮಿ ಅಂತ ಲಿಸ್ಟ್ ಮಾಡಿಕೊಂಡು 10 ಅಂತ ಮಾಡ್ತಾರೆ. ಇನ್ನೊಂದು ಬಂದು ಏನಂದ್ರೆ, ಇದು 10 ಹೇಗೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, 10 ಅಂತಾನೆ ಇಟ್ಟುಕೊಂಡಿಲ್ಲ, ನಂಬರೇ ಕೊಡೋಲ್ಲ. ಏನ್ ಮಾಡ್ತಾರೆ, ಕಾರಣ ಅಂಶ, ಆವೇಶ, ವ್ಯಾಪ್ತ, ಅವತಾರ, ಕಾರ್ಯ, ವ್ಯಕ್ತ ಅವ್ಯಕ್ತ, ಮೂರಲ್ಲಿ ವ್ಯಕ್ತ ಅವ್ಯಕ್ತ ವ್ಯಕ್ತಾವ್ಯಕ್ತ ಮತ್ತು ವಿಭೂತಿಯಲ್ಲಿ 10 ವಿಭೂತಿ. ಈ 5 ಅಂದ್ರೆ ಇದು ಟೋಟಲ್ ಅಲ್ಲ, ಈ 5 ವಿಭೂತಿಗಳು ಹಿಂದೆ ಹೇಳಾಯ್ತು, 5ನೇ ಸಂಧಿಯಲ್ಲಿ ಬಂದಿದೆ 10 ವಿಭೂತಿ ರೂಪಗಳು ಏನು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆ 10 ಇಟ್ಕೊಳ್ಳಿ. ಸೊ 10 ಎಂಬುದು ಇಟ್ ಇಸ್ ಅನ್ ಅಬ್ಜೆಕ್ಟಿವ್ ಫಾರ್ ವಿಭೂತಿ ಅಲೋನ್, ವಿಭೂತಿ ತಗೊಂಡು ಆಮೇಲೆ ಅಂತರ್ಯಾಮಿ ರೂಪಗಳು ಅಂತ ಇದು ಸ್ವಲ್ಪ ವ್ಯತ್ಯಾಸ ಕೊಟ್ಟಿದ್ದಾರೆ. ಬೋತಾರ್ 2 ತಗೋಬಹುದು, ಅಬ್ಜೆಕ್ಷನ್ ಇಲ್ಲಿ ಪ್ರಮಾಣಕ್ಕೆ ಯಾವುದು ವಿರುದ್ಧ ಅಲ್ಲ. ಸೊ ಹೀಗೆ ಈ 10 ಅಥವಾ ಅನೇಕ ರೂಪಗಳು ಹೀಗೆ ಡಿವೈಡ್ ಮಾಡಬಹುದು ಈ ಒಂದು ಪ್ಯಾರಾಮೀಟರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಕಾರಣಾರೂಪ ಅಂತ, ಇಲ್ಲಿ ಕಾರಣರೂಪ ಅಂತ ಹೇಳುವಾಗ ಕಾರಣರೂಪ ಅಂದ್ರೆ ಏನದು? ಕಾರಣ ಅಂದ್ರೆ ನಾವು ಹೇಳ್ತೀವಿ ಮೂಲ ಕಾರಣ, ನಾರಾಯಣ ರೂಪ ಮೂಲ ಕಾರಣ, ಅದು ಕಾರಣರೂಪ ಅಂತ ಹೇಳ್ತೀವಿ. ಇಲ್ಲಿ ಕಾರಣರೂಪ ಅಂಬೋದಕ್ಕೆ ಅದು ಮಾತ್ರ ಇಲ್ಲ, ಯಾವತ್ತೂ ಇರುವಂತ ವಸ್ತುಗಳು, ಯಾವತ್ತು ಭಗವಂತ ದ್ರವ್ಯಂ ಕರ್ಮಚ ಕಾಲಚ ಸ್ವಭಾವೋ ಜೀವೆಯೋಚ ಅಂತ ಹೇಳಿ ಹೇಳಿದಂತೆ, ಭಗವಂತ ನಿತ್ಯ ವಸ್ತುಗಳನ್ನ ನಿತ್ಯವಾಗಿಯೇ ಇಟ್ಟುಕೊಂಡಿರ್ತಾನೆ. ಅಂದ್ರೆ ಈ ನಿತ್ಯ ವಸ್ತುಗಳು ಮೇನ್ಲಿ 6 ವಸ್ತುಗಳನ್ನ ನಿತ್ಯ ವಸ್ತುಗಳು ಅಂತ ಪರಿಗಣನೆ ಮಾಡ್ತಾರೆ. ಈ ನಿತ್ಯ ವಸ್ತುಗಳು ಯಾಕೆ ನಿತ್ಯವಾಗಿ ಇದೆ ಅಂದ್ರೂ, ಅಲ್ಲಿ ಭಗವಂತ ನಿತ್ಯನಾಗಿ ಅಲ್ಲಿ ಇದ್ದು ಆ ಒಂದು ಕ್ವಾಲಿಟಿಯನ್ನ ನಿಯಮನ ಮಾಡುವುದರಿಂದ ಅದು ನಿತ್ಯವಾಗಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಏನು 6 ಅಂತ ಹೇಳ್ತಾರೆ, ಸ್ವಲ್ಪ ವೇರಿಯೇಷನ್ ಇರ್ಬೋದು. ನಿತ್ಯ ವಸ್ತುಗಳು ಪಾಪ್ಯುಲರ್ 6 ಏನು ಅಂದ್ರೆ, ಒಂದು ಭಗವಂತನೇ ಯಾವತ್ತು ನಿತ್ಯನಾಗಿದ್ದಾನಕೋಸ್ಕರ ಈ ನಿತ್ಯ ವಸ್ತುಗಳು ನಿತ್ಯವಾಗಿರುತ್ತೆ. ಸೊ ಭಗವಂತ ನಿತ್ಯ, ಆಮೇಲೆ ಅವನ ಪ್ರತಿಬಿಂಬನಾದ ಬಿಂಬ ನಿತ್ಯ, ಪ್ರತಿಬಿಂಬನಾದ ಆ ಜೀವ ನಿತ್ಯ, ಮತ್ತು ಕಾಲ ಅಸ್ ಎ ಹೋಲ್ ಅದು ನಿತ್ಯ, ಆಮೇಲೆ ಮೂಲ ಪ್ರಕೃತಿ ಎಂಬುದು ನಿತ್ಯವಾಗಿದೆ. ಮೂಲ ಪ್ರಕೃತಿ ಮ್ಯಾಟರ್ ಇಸ್ ನೀದರ್ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಅಂತಾನೆ ಹೇಳ್ತಾರಲ್ಲ. ಸೊ ಮೂಲ ಪ್ರಕೃತಿ ಎಂಬುದು ಅದು ಪ್ರಕೃತಿ ನಿತ್ಯವಾಗಿರೋದು. ಆಮೇಲೆ ನಮ್ಮಲ್ಲಿ ವರ್ಣ ನಿತ್ಯತ್ವ ಉಂಟು. ವರ್ಣ ಅಂದ್ರೆ ಈ ಒಂದು ಬೈಯೋದಲ್ಲ, ಆ ಒಂದು ಶಬ್ದ ಅಂತ ನಾವು ಹೇಳ್ತೀವಲ್ಲ, ಆ ಧ್ವನಿಗಳು ಆ ಶಬ್ದದಿಂದ ಬರುವಂತದ್ದು, ಆ ಒಂದು ವರ್ಣಗಳು ನಿತ್ಯವಾಗಿ ಇರ್ತ ವರ್ಣಗಳಲ್ಲಿ ನಾವು ವರ್ಣ ಅಂತ ನಾವು ಬೇಸಿಕಲಿ ನಾವು ಅಕ್ಷರದಿಂದ ಬಳಸೋದು 51 ಇದನ್ನು ಅನೇಕ ಇದೆ, ಬಿಕಾಸ್ ಒಬ್ಬೊಬ್ಬರು ಬಾಯಿಂದ ಒಂದೊಂದು ರೀತಿಯಿಂದ ಬರುತ್ತೆ, ಅದು ನೋಡಿದ್ದೀವಿ ನಾವು. ಸೊ ಹೀಗೆ ವರ್ಣಗಳು ನಿತ್ಯ, ಮತ್ತು ಎಲ್ಲವೂ ಇರ್ಲಕ್ಕೆ ಬೇಕಾದ ಆಕಾಶ ಎಂಬುದು ನಿತ್ಯವಾಗಿರುತ್ತೆ. ಆಕಾಶ ಇಸ್ ಆಲ್ ಸ್ಪೇಸ್, ವಸ್ತು ಇರಬೇಕಂದ್ರೆ ಅದು ಆಕಾಶ ಒಂದು ಜಾಗ ಇರಬೇಕು, ಅದು ಆಕಾಶವು ನಿತ್ಯವಾಗಿರುತ್ತೆ. ಸೊ ಹೀಗೆ ಈ ನಿತ್ಯ ವಸ್ತುಗಳಲ್ಲಿ ನಿತ್ಯವಾಗಿ ಇರುವಂತ ಭಗವಂತ, ನಿತ್ಯ ವಸ್ತುಗಳಿಂದ ಸೃಷ್ಟಿಗೆ ಬರುವಾಗ ಎಲ್ಲವೂ ವ್ಯಕ್ತ ಆಗ್ತಾ ಬರುತ್ತೆ. ಸೊ ಎಲ್ಲದಕ್ಕೇನು ನಿತ್ಯವಾಗಿ ಇರುವಂತ ಭಗವಂತ ರೂಪ. ಇಲ್ಲಿ ನಿತ್ಯವಾಗಿ ನಿತ್ಯ ವಸ್ತುವಲ್ಲಿ ಇರುವಂತ ಭಗವಂತನ ನಿತ್ಯ ರೂಪ, ಒಂದು ರೂಪದಲ್ಲಿ ಅನಂತ ರೂಪ ಹಾಕೋಬಹುದು. ಕೆಲವು ಕಾಮೆಂಟ್ ಇಲ್ಲಿ ನಿತ್ಯ ಕಾರಣ ರೂಪ ಅಂದ್ರೆ ಅಲ್ಲಿ ಏನ್ ತಗೊಂಡಿದ್ದಾರೆ, ಯಾವ ಒಂದು ರೂಪದಿಂದ ಅವನು ಎಲ್ಲವನ್ನೂ ವ್ಯಕ್ತ ಮಾಡುತ್ತಾನೆ, ಎಲ್ಲವನ್ನೂ ಮಾಡ್ತಾನೋ ಅದು ಒಂದು ಕಾರಣ ರೂಪ ಅಂತ ತಕೊಂಡು ಅಲ್ಲಿ ನಾರಾಯಣ ರೂಪಕ್ಕೆ ಕೊಟ್ಟುಬಿಟ್ಟಿದ್ದಾರೆ. ನಾರಾಯಣ ರೂಪದಿಂದ ಒಂದೊಂದಾಗ ಕಾಣಿಸ್ತಾ ಬರುತ್ತೆ. ನಾರಾಯಣ ರೂಪ ಯಾವತ್ತೂ ಕಾಣಿಸ್ತಾ ಇರುವಂತ ನಮ್ಗೆ ಅಂತಿಲ್ಲ, ನಮ್ಗೆ ಏನು ಕಾಣಿಸಲ್ಲ, ಆ ಒಂದು ಮುಕ್ತರಿಗೆ ಆ ಒಂದು ಬ್ರಹ್ಮವಾಯುಗಳಿಗೆ ಯಾವತ್ತು ಕಾಣಿಸ್ತಾ ಇರುವಂತ ಆ ನಾರಾಯಣ ರೂಪ, ಅದರಿಂದ ಎಲ್ಲವೂ ಆಯಿತು.
ಸೊ ಕೊನೆಯಲ್ಲಿ ಆ ರೂಪ ಒಂದೇ ಏಕರೂಪವಾಗಿ ಅದೇ ಒಂದು ಕಾಣುತ್ತಾ ಇತ್ತು, ತೋರುತ್ತಾ ಇರುವಂತ ರೂಪ. ಸೊ ಅದೇ ಕಾರಣ ಅಂತ ಹೇಳಿ ಅಲ್ಲಿ ನಾರಾಯಣ ರೂಪವನ್ನ ಅಲ್ಲಿ ಕಾರಣ ರೂಪಕ್ಕೆ ತಕೊಂಡಿದ್ದಾರೆ. ನೆಕ್ಸ್ಟ್ ಬರೋದು ಬಂದು ಕಾರಣ ಅಂಶ ಅಂತ. ಈ ಅಂಶ ಎಂಬೋ ರೂಪಕ್ಕೆ ಅಂಶ ಎಂಬೋ ರೂಪದಿಂದ ಏನ್ ಹೇಳ್ತಾರಂದ್ರೆ ಎರಡು ವಿಧವಾಗಿ ಅಂಶ ರೂಪಗಳನ್ನು ಇಲ್ಲಿನೂ ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ, ಬಟ್ ಎರಡನ್ನ ಇಟ್ಕೋಬಹುದು. ಒಂದು ಅಂಶ ಎಂಬುದು ಪ್ರತಿಬಿಂಬ ಅಂತ ಹೇಳೋದು, ಪ್ರತಿಬಿಂಬ ಅದು ನಿತ್ಯದಲ್ಲಿ ಬಂದಿದೆ. ಸೊ ಪ್ರತಿಬಿಂಬವಾಗಿ ಇರುವಂತದ್ದು ಅಂದ್ರೆ ಅಂಶ ಎಂಬುದನ್ನು ಹೇಳುವಾಗ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರಂತ, ಅಂಶ ಎಂಬುದಕ್ಕೆ ಎರಡು ಅರ್ಥ ಉಂಟು, ಒಂದು ಸ್ವಾಂಶ ಇನ್ನೊಂದು ಭಿನ್ನ ಅಂಶ ಅಂತ. ಸ್ವಾಂಶ ರೂಪಗಳು ಅಂದ್ರೆ ಭಗವಂತನದ್ದೇ ಆದ ರೂಪಗಳು ಅಂದ್ರೆ ಏನು, ಭಗವಂತದ್ದೇ ಆದ ರೂಪಗಳು ಅಂದ್ರೆ ಏನು ಅಂದ್ರೆ ಫಸ್ಟ್ ಹೇಳ್ತಾರೆ ವಾಸುದೇವಾದಿ ರೂಪಗಳು ಅಂತ ಹೇಳ್ತಾರೆ. ಫಸ್ಟ್ ಕಾಣಿಸಿದ್ದು ಭಗವಂತ ನಾರಾಯಣನಾಗಿದ್ದು ಫಸ್ಟ್ ಎಲ್ಲರಿಗೇನು ಕಾಣಿಸಿದ್ದು ಇರೋದು, ಯಾವತ್ತು ವಾಸುದೇವ ರೂಪ ಇದ್ರೂ ಕಾಣಿಸುತ್ತ ಅದು ಅಂಶ ಅಂತ. ಭಗವಂತ ಅಂದ್ರೆ ಭಗವಂತನಿಗೇನು ಆ ರೂಪಕ್ಕೇನು ವಾಸುದೇವನಿಗೇನು ನಾರಾಯಣನಿಗೆ ಯಾವತ್ತು ಭೇದವೇ ಇಲ್ಲ ಅದನ್ನ ಹೇಳೋದು. ವಾಸುದೇವ ನಮ್ಗೆ ಡಿಫ್ರೆಂಟ್ ಫ್ರಮ್ ಅವತಾರ ರೂಪ, ಯಾಕಂದ್ರೆ ವಾಸುದೇವ ರೂಪ ನಮ್ಗೆ ಕಣ್ಣಿಗೆ ಕಾಣಿಸುವಂತದ್ದೇ ಇಲ್ಲ. ತುರಿಯಾವಸ್ಥೆಯಲ್ಲಿ ಆ ಒಂದು ಮೋಕ್ಷ ಪ್ರದಾಯಕ ವಾಸುದೇವ ಆವಾಗೆ ಕಾಣಿಸುತ್ತಂತ ಚತುರ್ಮುಖ ಆ ವಾಸುದೇವ ರೂಪವನ್ನ ಸೂರ್ಯಮಂಡಲದಲ್ಲಿ ತುರಿಯ ಅದಲ್ಲಿ ನೋಡ್ತಾರಂತ. ನಾಲ್ಕನೇದಾಗಿ ಅದನ್ನ ನೋಡ್ತಾರ ಚತುರ್ಮುಖ, ಆ ಉಪಾಸನೆಗೆ ಚತುರ್ಮುಖರೇ ಬಲ್ಲವರು ಅಂತ ಹೇಳ್ತಾರೆ. ಸೊ ಹಾಗೆ ಅಂಶ ಎಂಬುದಿಂದ ಸ್ವಾಂಶವನ್ನ ಇಟ್ಟುಕೊಂಡ್ರೆ ಅದು ವಾಸುದೇವ ರೂಪದಲ್ಲಿ ಬಂದ್ಬಿಡುತ್ತೆ. ಅಥವಾ ಭಿನ್ನಾಂಶ ಅಂತ ಹೇಳ್ತಾರೆ. ಭಿನ್ನಾಂಶ ಅಂದ್ರೆ ಏನು ಅಂದ್ರೆ ಅವನಿಗಿಂತ ಬೇರೆಯಾಗಿ ಇದ್ರನು ಅವನು ಇದ್ರನೇ ನಡೆಯುತ್ತೆ ಅಂದ್ರೆ ಏನದು ಪ್ರತಿಬಿಂಬ. ದೇವರ ಬಿಂಬ ಬಿಂಬಕ್ಕಿಂತ ಭಿನ್ನನಾದದ್ದು ಪ್ರತಿಬಿಂಬ. ಇದ್ರನು ಆ ಪ್ರತಿಬಿಂಬದಲ್ಲಿ ಅವನು ಇರಬೇಕು ಸೇವೆಯ ಸೇವಕ ಆ ತರನೇ. ಬಿಂಬನಾಗಿ ಇದ್ರನು ಆ ಪ್ರತಿಬಿಂಬನ ಒಳಗೆ ಅವನು ಇದ್ರೆ ತಾನು ಅದು ಕೆಲಸ ಮಾಡುತ್ತೆ. ಸೊ ಹಾಗೆ ಪ್ರತಿಬಿಂಬರಿಗೆ ಭಿನ್ನಾಂಶ ಅಂತ ಕರೀತಾರೆ. ಆ ಗೀತೆಯಲ್ಲೇನೋ ಬರುತ್ತಲ್ಲ ಮಮೈವಾಂಶೋ ಜೀವಲೋಕೆ ಜೀವಲೋಕ ಸನಾತನ ಅಂತ ಮಮೈವಾಂಶ ಅಲ್ಲಿ ಅಂಶ ಬರುತ್ತೆ, ಅಂಶ ರೂಪಗಳನ್ನ ಅಲ್ಲಿ ಕೃಷ್ಣ ಅದನ್ನ ತೋರಿಸ್ತಾನ, ಕೃಷ್ಣ ಅದನ್ನ ಹೇಳ್ತಾನ ಅರ್ಜುನನಿಗೆ. ಸೊ ಹೀಗೆ ಅಂಶ ಎಂಬುದು ಸ್ವಾಂಶ ಭಿನ್ನಾಂಶ. ಸ್ವಾಂಶ ಅಂದ್ರೆ ವಾಸುದೇವಾದಿ ರೂಪಗಳು, ಭಿನ್ನಾಂಶ ಅಂತ ಬರುವಾಗ ಅಲ್ಲಿ ಪ್ರತಿಬಿಂಬಗಳು ಪ್ರತಿಬಿಂಬಗಳನ್ನ ತಗೋಬೇಕು ಇದನ್ನ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಏನು ಕಾರಣ ಅಂಶ ಆವೇಶ ರೂಪಗಳು ಅಂತ ಹೇಳ್ತಾರೆ. ಇಲ್ಲಿ ಆವೇಶ ರೂಪಗಳು ಅಂತ ಹೇಳುವಾಗ ನಾವು ಪ್ರಸಿದ್ಧವಾಗಿ ಆವೇಶಕ್ಕೇನು ಅಂಶಕ್ಕೆ ಆವೇಶಕ್ಕೇನು ಅಂಶಕ್ಕೇನು ಏನು ವ್ಯತ್ಯಾಸ ಅಂದ್ರೆ ದೇವರ ಅಂಶ ಅವನಲ್ಲಿ ಇತ್ತು ಅಂತ ನಾವು ಹೇಳ್ತೀವಿ. ಅಂದ್ರೆ ಭಿನ್ನಾಂಶ ದೇವರ ಅಂಶ ಅವನಲ್ಲಿ ಇದ್ದು ಮಾಡಿತ್ತು ಅಂತ ಹೇಳ್ತೀವಿ. ಅಂಶ ಎಂಬುದು ಪೂರ್ತಿಯಾಗಿ ಕಂಟಿನ್ಯೂಸ್ ಆಗಿ ಇರುವಂತದ್ದು ಅಂಶ ಅಂತ. ಒಂದು ಒಂದು ಅವತಾರ ತಗೊಂಡಾಗ ದೇವರ ಅಂಶದಿಂದ ಒಂದು ಅಂಶದಿಂದ ದೇವರಲ್ಲಿ ಇದ್ದಾನೆ ಅಂತ ಹೇಳುವಾಗ ಪೂರ್ತಿ ಬರುತ್ತದೆ ಅದನ್ನ ಪ್ರಭಾವ. ಅದನ್ನ ತಾರತಮ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದು ಬರುತ್ತೆ. ಏನು ಬೃಹತ್ ತಾರತಮ್ಯದಲ್ಲಿ ವ್ಯತ್ಯಾಸ ಬರುತ್ತೆ, ಗುಣ ತಾರತಮ್ಯದಲ್ಲಿ ವ್ಯತ್ಯಾಸ ಬರಲ್ಲ. ಸೊ ಹೀಗೆ ಬರಬಹುದು. ಅಥವಾ ಆವೇಶ ಇಸ್ ಆಪೋಸಿಟ್ ಆಫ್ ಇಟ್. ಆವೇಶ ಅಂದ್ರೆ ಕೆಲವು ಕಾಲಗಳು ದೇವರದ ಅಂಶ ರೂಪ ಅಂಶವಾಗಿ ಅವನಲ್ಲಿ ಇದ್ರನು ಕೆಲವು ಕಾಲದಲ್ಲಿ ಅದನ್ನ ತೋರಿಸ್ತಾನ. ಅದಕ್ಕೆ ಒಂದು ಇಟ್ಸ್ ಅ ಶಾರ್ಟ್ ಟೈಮ್ ಅವನ ಶಕ್ತಿಯನ್ನು ಎಷ್ಟು ಶಕ್ತಿ ತೋರಿಸಬೇಕು ಆ ಜೀವಕ್ಕಿಂತಲೂ ಅಧಿಕವಾಗಿರುವಂತ ಶಕ್ತಿಯನ್ನ ತೋರಿಸೋದು. ಇದು ಎಲ್ಲಿ ಮಾಡಿದ ದೇವರು ಅಂತ ಹೇಳುವಾಗ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ಶ್ಲೋಕ ನಂಬರ್ 29-33 ಆ ಒಂದು ದೊಡ್ಡ ಪಟ್ಟಿಲೇ ಕೊಡ್ತಾರೆ ಏನೇನು ಆವೇಶಗಳಲ್ಲಿ ಬರುತ್ತೆ ಅಂತ. ಬಂದ್ರೆ ಮೋಸ್ಟ್ ಆಫ್ ದ ದೇವತೆಗಳಲ್ಲಿ ಅವನು ಬಂದು ಆವೇಶ ರೂಪವನ್ನ ಇಟ್ಟೇ ಇಟ್ಟಿರ್ತಾನಂತ. ಹೇಗೆ ಅಂದ್ರೆ ಲಕ್ಷ್ಮಿಯಲ್ಲಿ ಯಾವತ್ತು ಆವೇಶ ರೂಪ ಎಂಬುದು ಇದ್ದೇ ಇರತ್ತಂತೆ. ಆಮೇಲೆ ಅವಳಿಗೆ ಅಂಶದಿಂದಲೂ ಇದ್ದಾನೆ ಆವೇಶದಿಂದಲೂ ಇದ್ದಾನೆ ಅವನು. ಸೊ ಲಕ್ಷ್ಮಿಯಲ್ಲಿ ಮತ್ತು ಚತುರ್ಮುಖನಲ್ಲಿ ಗರುಡಶೇಷ ರುದ್ರರಲ್ಲಿ ಇದ್ದಾನೆ ಮತ್ತು ಇಂದ್ರ ಕಾಮರಲ್ಲಿ ಇದ್ದಾನಂತೆ. ಇಂದ್ರ ಕಾಮ ಕಕ್ಷ ತಾರತಮ್ಯ ನೋಡಿದಾಗ ಇಂದ್ರ ಕಾಮ. ಆಮೇಲೆ ಅನಿರುದ್ಧ ಅಂದ್ರೆ ಮನ್ಮಥನ ಮಗ ಪ್ರದ್ಯುಮ್ನ ಮಗನಾದಂತ ಅನಿರುದ್ಧನಲ್ಲಿನೂ ದೇವರು ಆವೇಶವನ್ನ ಇಟ್ಟಿದ್ದಾನೆ ಮತ್ತು ಸೂರ್ಯ ಚಂದ್ರರಲ್ಲಿ ಆವೇಶ ಇಟ್ಟಿದ್ದಾನೆ. ಆ ಕಕ್ಷ ಪೂರ್ತಿ ಬರುತ್ತೆ, ಸೂರ್ಯ ಚಂದ್ರ ಬರುತ್ತೆ, ಗುರು ಬೃಹಸ್ಪತಿ ಬರ್ತದೆ, ಬೃಹಸ್ಪತಿಯಲ್ಲಿ ಇಟ್ಟಿದ್ದಾನೆ. ಬೃಹಸ್ಪತಿ ಮತ್ತು ಬೇಸಿಕಲಿ ಟೆಂತ್ ಕಕ್ಷೆ ಬಂತು, ಆಮೇಲೆ ಟ್ವೆಲ್ತ್ ಕಕ್ಷೆ ಬರುವಾಗ ಅಲ್ಲಿ ಹೇಳ್ತಾರ, ಅಲ್ಲಿ ಬಂದು ಸೂರ್ಯ ಚಂದ್ರ ಯಮ ಮತ್ತು ಇವರ ಪತ್ನಿಯರು, ನಿಯತ ಪತ್ನಿಯರು ಇವರಲ್ಲಿನೂ ಯಾವೇಶ ಇಟ್ಟಿದ್ದಾನೆ. ಆಮೇಲೆ ದಕ್ಷ ಪ್ರಜಾಪತಿ ಎಲ್ಲಿ ಇಟ್ಟಿದ್ದಾನೆ, ಆಮೇಲೆ ದಕ್ಷ ಪ್ರಜಾಪತಿ ಮತ್ತು ಸ್ವಯಂಭೂ ಮನು ಮತ್ತು ಎಲ್ಲ ಮನುಗಳಲ್ಲಿನೂ ಇಟ್ಟಿದ್ದಾನೆ. ಆಮೇಲೆ ಮನುಪುತ್ರರು ಮನುವಿನ ಮಕ್ಕಳಾದವರಲ್ಲಿನೂ ಇಟ್ಟಿದ್ದಾನೆ ಮತ್ತು ಋಷಿಗಳಲ್ಲಿ ಇಟ್ಟಿದ್ದಾನೆ. ನಾರದ ಮತ್ತು ಗಂಧರ್ವ ಪರ್ವತ ಅವನಲ್ಲಿ ಇಟ್ಟಿದ್ದಾನೆ ಮತ್ತು ಋಷಿಗಳಂತ ಬಂದಾಗ ಋಷಿಗಳಲ್ಲಿ ಇಲ್ಲಿ ಹೇಳುವಂತ ಋಷಿಗಳು ಬಂದು ಸಾಂಸರಲ್ಲಿ ಇಟ್ಟಿದ್ದಾನೆ ಮತ್ತು ಕಶ್ಯಪ ಸನಕಾದಿಗಳಲ್ಲಿ ಇಟ್ಟಿದ್ದಾನೆ. ಅಗ್ನಿಯಲ್ಲಿ 15ನೇ ಕಕ್ಷೆ ಬರುವಂತ ಅಗ್ನಿಯಲ್ಲಿ ಇಟ್ಟಿದ್ದಾನೆ. ಆಮೇಲೆ ಚಕ್ರವರ್ತಿಗಳಲ್ಲಿ ಇಟ್ಟಿದ್ದಾನಂತ ಭರತ ಮತ್ತು ಕಾರ್ತವೀರ್ಯ ಅರ್ಜುನ ಪೃಥು ಮುಂತಾದವರಲ್ಲಿ ಇಟ್ಟಿದ್ದಾನೆ. ಆಮೇಲೆ ಗಯಾ ಅಂಬೋನಲ್ಲಿ ರಾಜನಲ್ಲಿ ಇಟ್ಟಿದ್ದಾನೆ. ಆಮೇಲೆ ಲಕ್ಷ ರಾಮಾವತಾರದಲ್ಲಿ ತನ್ನ ಸಂಬಂಧರಾದಂತ ಭರತ ಶತ್ರುಘ್ನ ಲಕ್ಷ್ಮಣ ಇವರಲ್ಲಿ ಅಂದ್ರೆ ಇದು ಇವಾಗ ಅವತಾರ ರೂಪವು ಹೇಳ್ತಾ ಇದ್ದಾರೆ. ಮೂಲ ರೂಪ ಹೇಳಿದ್ದು ಅವತಾರ ರೂಪದಲ್ಲಿನೂ ಭರತ ಶತ್ರುಘ್ನ ಲಕ್ಷ್ಮಣ. ಆಮೇಲೆ ರುಕ್ಮಿಣಿಯ ಮಗನಾದಂತ ಪ್ರದ್ಯುಮ್ನ ಅವನ ಅಂದ್ರೆ ಕೃಷ್ಣ ಅವತಾರ ಅಲ್ಲಿ ಅವತಾರ ತಕೊಂಡಾಗ ವೇರಿಯೇಷನ್ ಬರುತ್ತೆ, ಅಲ್ಲಿನೂ ಇಟ್ಟಿದ್ದಾನೆ. ರುಕ್ಮಿಣಿ ಪುತ್ರನಾದಂತ ಪ್ರದ್ಯುಮ್ನ ಅವನ ಪುತ್ರನಾದಂತ ಅನಿರುದ್ಧ ಮತ್ತು ನರನಲ್ಲಿ ಯಾವತ್ತೋ ದೇವರು ಇಟ್ಟಿದ್ದಾನಂತ ನರನಲ್ಲಿ ಇಟ್ಟಿದ್ದಾನೆ ಮತ್ತು ಅರ್ಜುನನಲ್ಲಿ ಇಟ್ಟಿದ್ದಾನಂತ. ಆವೇಶದಲ್ಲಿನೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಆಚಾರ್ಯರು. ಹೇಗೆ ಅಂದ್ರೆ ಇವಾಗ ವಾಲಿಯಲ್ಲಿ, ಇವಾಗ ನೋಡಿ ವಾಲಿಯಲ್ಲಿ ಇಟ್ಟಿರುವಂತ ಆವೇಶ ಅಂದ್ರ ವಾಲಿಯಲ್ಲಿ ಅವನು ಇಂದ್ರಾಂಶನೇ, ಅವನು ಇಂದ್ರನ ಅಂಶ ಅಲ್ಲಿ ಇದ್ರನು ಆ ಇಂದ್ರಾಂಶದಲ್ಲಿ ಅವನಿಟ್ಟಿರುವಂತ ಅವನ ವಿಶೇಷ ಕಾರ್ಯಗಳು ಬರುವಾಗ ಆವೇಶ ಭಗವಂತ ಇಟ್ಟಿದ್ದಾನೆ. ದಟ್ ಆವೇಶ ಇಸ್ ಲೆಸ್ ದನ್ ಇನ್ ಅರ್ಜುನ, ಅರ್ಜುನನಕ್ಕಿಂತ ಇದು ಕಡಿಮೆ ಇರತ್ತಂತೆ. ಸೊ ಆವೇಶದಲ್ಲಿ ಇರುವಾಗ ಅದಲಿನೂ ಅವನು ವ್ಯತ್ಯಾಸವಾಗಿ ಇಟ್ಟಿದ್ದಾನಂತೆ. ಹಾಗೇನೆ ಸಾಂಬ ಜಾಂಬವತಿ ಪುತ್ರನಾಗ ಪ್ರದ್ಯುಮ್ನೇ ಹುಟ್ಟಿದ್ದಾನೆ ಸಾಂಬನಾಗಿ, ಅಲ್ಲಿ ಪ್ರದ್ಯುಮ್ನದಲ್ಲಿ ಇರುವಂತದ್ದು ಬೇರೆ, ಸಾಂಬನಲ್ಲಿ ಸ್ವಲ್ಪ ಕಡಿಮೆನೆ ಇಟ್ಟಿದ್ದಾನಂತ ದೇವರು. ಸೊ ಹೀಗೆ ದೇವರ ಆವೇಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆವೇಶ ಆದ ಮೇಲೆ ನೆಕ್ಸ್ಟ್ ಬರೋದು ಆವೇಶ ಅವತಾರ ಕಾರಾಂಶ ಆವೇಶ ವ್ಯಾಪ್ತವಾಗಿ ಇರುವಂತದ್ದು ಅಂತ. ವ್ಯಾಪ್ತವಾಗಿ ಇರುವಂತದ್ದು ಅಂಬೋದಕ್ಕೆ ಇದಕ್ಕೆ ದೊಡ್ಡ ಪಟ್ಟಿ ಕೊಡ್ತಾರೆ. ವ್ಯಾಪ್ತ ಅಂಬೋದು ಇಷ್ಟು ತನಕ ನಾವು ನೋಡಿದ್ದೇವೆ. ವ್ಯಾಪ್ತ ಅಂಬೋದು ಇಟ್ ಕವರ್ಸ್ ಎಲ್ಲವೂ ಕವರ್ ಮಾಡುತ್ತೆ, ದೇಶ ಕಾಲ ಅಂತರ್ ಬಹಿ ಎಲ್ಲವೂ ಕವರ್ ಮಾಡೋದು ವ್ಯಾಪ್ತ ಅಂಬೋದು. ಅಲ್ಲಿನೂ ವ್ಯಾಪ್ತದಲ್ಲಿ ಇರುವಂತ ಅಲ್ಲಿ ಏನ್ ಹೇಳ್ತಾರೆ ವ್ಯಾಪ್ತ ಎಲ್ಲವೂ ಆಗುತ್ತೆ ಪ್ಲಸ್ ಪದಾರ್ಥಗಳು ಪದಾರ್ಥಗಳಲ್ಲಿ ಒಂದೊಂದು ಪದಾರ್ಥ ಅದೇ ನೋಡಿದೀವಿ ನಾವು ಘಟಾಕಾಶ ಘಟದಲ್ಲಿ ಇರುವಂತ ಪದಾರ್ಥ ಏನೋ ಒಂದು ಮಡಿಕೆ ಅಂತ ತಕೊಂಡ್ರೆ ಮಡಿಕೆ ಒಳಗೆ ಮಡಿಕೆ ಆಕಾರದಲ್ಲಿ ಇರುವಂತದ್ದು ಆಕಾರದ ಒಳಗೆ ಇನ್ ಬಿಟ್ವೀನ್ ಸ್ಪೇಸ್ ಎಲ್ಲ ವ್ಯಾಪ್ತ ಅಂಬೋದು. ಇದು ಎಲ್ಲವನು ಒಂದೊಂದು ಪದಾರ್ಥ ನೀವು ತಗೊಂಡನು ಪ್ರತಿ ಪದಾರ್ಥದಲ್ಲಿನೂ ಇವನೇ ಇದ್ದಾನೆ ದೇವರು ಹೇಗಿದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಆ ಪದಾರ್ಥ ಮತ್ತು ಅಲ್ಲಿ ಇರುವಂತ ಒಂದು ಪದಾರ್ಥ ಅಂತ ನೀವು ತಗೊಂಡ್ರೆ ಆ ಪದಾರ್ಥದಲ್ಲಿ ಇದು ಆಕ್ಚುಲಿ ನಾವು ವ್ಯಾಪ್ತಿ ಸಂಧಿ ಇಂಟ್ರೊಡಕ್ಷನ್ ಅಲ್ಲಿ ನೋಡಿದ್ದಾಗ ನೆನಪು ನಮ್ಗೆ. ಸೊ ವ್ಯಾಪ್ತಿ ಬರುವಾಗ ಆ ಪದಾರ್ಥ ವ್ಯಾಪ್ತ ಆಗಿರುತ್ತೆ, ಆ ವ್ಯಾಪ್ತದಲ್ಲಿ ಇರುವಂತ ದೇವತೆಗಳು ಲಕ್ಷ್ಮಿ ಮುಂತಾದ ದೇವತೆಗಳು ಚತುರ್ಮುಖ ಮುಂತಾದ ದೇವತೆಗಳು ಇವರಲ್ಲಿ ವ್ಯಾಪ್ತನಾಗಿದ್ದಾನೆ. ಸೊ ಈ ವ್ಯಾಪ್ತ ರೂಪಕ್ಕೆ ಬರುವಾಗ ಎರಡನ್ನ ಹೇಳ್ತಾರೆ, ಯಾವ್ದು ಅಂದ್ರೆ ಒಂದು ವಿಷ್ಣು. ವ್ಯಾಪ್ತಕ್ಕೆ ಒಂದು ಎಕ್ಸಾಂಪಲ್ ಏನು ಅಂದ್ರೆ ಇಲ್ಲಿ ಹಾಗೆ ಕಾರಣ ರೂಪಕ್ಕೆ ನಾರಾಯಣ ಅಂತ ಹೇಳಿದ್ದಾರೋ ಹಾಗೇನೆ ಇಲ್ಲಿ ವ್ಯಾಪ್ತ ರೂಪ ಬರುವಾಗ ವಿಷ್ಣು ಅಂತ ಹೇಳ್ತಾರೆ. ವಿಷ್ಣುನೇ ಅದು ನೋಡಿದ್ರೆ ವಿಷ್ಣು ತ್ರಿನಿರೂಪಾಣಿ ಪುರುಷಸ್ಯ ಮಹಾತ್ಮನ ಪ್ರಥಮ ಮಹತ ಸೃಷ್ಟ ದ್ವಿತೀಯಂ ಅಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ತಂ ಅಂತ ನಾವು ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದೀವಿ. ಅದನ್ನೇ ಇಟ್ಕೊಳ್ಳೋ ವಿಷ್ಣು. ಯಾಕೆ ಅದು ವಿಷ್ಣು ಅಂತ ಹೇಳ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ವ್ಯಾಪ್ತ ಅನ್ಬೋದಕ್ಕೆ ಅರ್ಥನೇ ವಿಷ್ಣು ಶಬ್ದದ ಅರ್ಥ. ವಿಷ್ಣು ಅಂದ್ರೆ ವಿಶಲ್ ವ್ಯಾಪ್ತ ಅಂದ್ರೆ ಆ ಅರ್ಥನೇ ಅದೇ ಆಗತ್ತೆ. ಸೊ ವಿಷ್ಣು ಅಂಬೋದು ಆ ವಿಷ್ಣು ಶಬ್ದವೇ ವ್ಯಾಪ್ತಿಯನ್ನ ಹೇಳುವಂತ ಶಬ್ದ. ಎಲ್ಲ ಕಡೆನೂ ತುಂಬಿ ಇರ್ತಾನೆ. ಯಾವ ಪದಾರ್ಥ ತಕೊಂಡನು ಆ ಪದಾರ್ಥದಲ್ಲಿ ಇರುವಂತ ದೇವತೆಗಳನ್ನ ತಕೊಂಡನು ಅಲ್ಲಿ ಅವನು ಮಾಡುವಂತ ಕಾರ್ಯಗಳು ಕಾರ್ಯದಲ್ಲಿನೂ ವ್ಯಾಪ್ತನಾಗಿದ್ದು ಆಪ್ತನಾಗಿರ್ತಾನೆ ಅವನು. ನಮ್ಗೆ ಒಂದೊಂದು ಕಾರ್ಯದಿಂದಲೂ ಆಯಾ ಜೀವಗಳಿಗೆ ಆ ಪ್ರಯೋಜನ ಸಿಕ್ಕತ್ತೆ. ಸೊ ಅವನು ಅಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೋಗ್ತಾರೆ. ಈ ವ್ಯಾಪ್ತಿಯನ್ನೇ ಇನ್ನೂ ಎಲಾಬ್ರೇಟ್ ಮಾಡ್ತಾ ಹೋಗ್ತಾರೆ. ವ್ಯಾಪ್ತಿ ಹೇಗೆ ಹಾಗೆಲ್ಲ ಇದೆ ಅಂತ ಹೇಳುವಾಗ ಅಲ್ಲಿ ಅಲ್ಲಿ ನರಸಿಂಹ ರೂಪ, ಅದಕ್ಕೆ ಯಾಕೆ ಇಲ್ಲಿ ಲಕ್ಷ್ಮೀ ನರಸಿಂಹ ರೂಪಗಳು ಬಂತು ಅಂದ್ರೆ ಅಲ್ಲಿ ಹೇಳ್ತಾರೆ ಆ ಒಂದು ಏಳನೇ ಸ್ಕಂದದಲ್ಲಿ ಬಂದಾಗ ವ್ಯಾಪ್ತಿ ಆತ್ಮನಷ್ಟೇ ದರ್ಶಯಿತಮ್ ಅಂತ. ಅವನು ನರಸಿಂಹ ರೂಪದಿಂದ ಅಟ್ ಎ ಟೈಮ್ ಸರ್ವ ವ್ಯಾಪ್ತನಾಗಿ ಬ್ರಹ್ಮಾಂಡದಲ್ಲಿ ಅವನು ಕಾಣಿಸಿದ ರೂಪ ಅಂತ ಅದು. ಸೊ ಅದಕ್ಕೆ ಲಕ್ಷ್ಮೀ ನರಸಿಂಹ ಕೊಟ್ಟಿದ್ದಾರೆ. ಅದನ್ನ ವ್ಯಾಪ್ತದಲ್ಲಿ ಇನ್ನೂ ಇಟ್ಟುಕೋಬಹುದು, ನಾವು ಗುಣವಾಗಿ ತಗೊಂಡು ಅದನ್ನು ಇಟ್ಟುಕೋಬಹುದು. ಮತ್ತು ಅಲ್ಲಿ ಬರುವಂತ ಮಹತ್ತತ್ವ, ಮಹತ್ತತ್ವ ಆಯಿತು, ಬ್ರಹ್ಮಾಂಡ ಆಯಿತು, ಮತ್ತು ಜೀವ ಜೀವ ಇದನ್ನೂ ವ್ಯಾಪ್ತನಾಗಿದ್ದಾನೆ. ಆಮೇಲೆ ಅಲ್ಲಿ ಇರುವಂತ ಲಕ್ಷ್ಮಿ ತಗೊಂಡ್ರೆ ಅಲ್ಲಿ ಇರುವಂತ ಸತ್ವ ರಜ ತಮೋ ಗುಣದಲ್ಲಿನೂ ಅವನು ವ್ಯಾಪ್ತನಾಗಿದ್ದಾನೆ. ಅಲ್ಲಿ ಸ್ವಭಾವದಲ್ಲಿ ಇರುವಂತ ಸತ್ವ ರಜ ತಮೋ ಅಲ್ಲಿನೂ ಅವನು ವ್ಯಾಪ್ತಿ ಬರುತ್ತೆ. ಮತ್ತು ಭೂಲೋಕ ತಗೊಂಡ್ರೆ ಭೂಲೋಕ ಭೂಲೋಕ ಭೋರ್ಲೋಕ ಸ್ವರ್ಲೋಕ, ಸೊ ಈ ಮೂರು ಲೋಕದಲ್ಲಿ ನಾವು ವ್ಯಾಪ್ತಿ ಹೇಳ್ತಾರೆ, ಅಥವಾ ಏಳು ಲೋಕ ಹದಿನಾಲ್ಕು ಲೋಕ ಹೇಗೆ ತಗೊಳ್ತಿಲ್ಲೋ ಅಲ್ಲಿನೂ ವ್ಯಾಪ್ತ ಬರುತ್ತೆ. ಮತ್ತು ನಮ್ಗೆ ಫಲದಿಂದ ನಮ್ಮ ಕರ್ಮ ಫಲದಿಂದ ಸಿಕ್ಕುವಂತ ಆ ಸ್ವರ್ಗ ಭೂಮಿ ನರಕ ಈದೆಲ್ಲ ಬರುತ್ತೆ ನೋಡಿ, ಈದಲ್ಲಿ ನಾವು ವ್ಯಾಪ್ತನಾಗಿದ್ದಾನೆ. ಆಮೇಲೆ ಸ್ತ್ರೀ ಪುರುಷ ನಪುಂಸಕ ಅಂದ್ರೆ ಸ್ತ್ರೀ ಜೀವರಲ್ಲಿನೂ ವ್ಯಾಪ್ತ ಇದ್ದಾನೆ, ಪುರುಷ ಜೀವರಲ್ಲಿ ಸ್ವಭಾವದಲ್ಲಿ ಇರುವಂತ ಸ್ತ್ರೀ ಪುರುಷರಲ್ಲಿ ವ್ಯಾಪ್ತ ಮಾತ್ರ ಅಲ್ಲ, ಆ ಸ್ವಭಾವದಿಂದ ಹೊರಗೆ ಬರುವಾಗ ಆ ಒಂದು ಲಿಂಗ ಅನಿರುದ್ಧ ಸ್ಥೂಲ ದೇಹಕ್ಕೆ ಬರುವಾಗ ಸಮಥಿಂಗ್ ಪಾಪದಿಂದ ಮಿಶ್ರಿತ ಒಂದಕ್ಕೊಂದು ವ್ಯಕ್ತ ಆಗದೆ ಇರುವಂತ ನಪುಂಸಕ ಜೀವ ಇರುತ್ತೆ. ಆ ನಪುಂಸಕ ಎಂಬುದು ಜೀವಕ್ಕೆ ಇಲ್ಲ, ಆ ಒಂದು ಸ್ಥೂಲ ದೇಹಕ್ಕೆ ಉಂಟು ಅಂತ ಹೇಳ್ತಾರೆ. ಸೊ ಹೀಗೇನೆ ಇದ್ದಾನೆ. ಆಮೇಲೆ ಈ ಭೂಲೋಕದಲ್ಲಿ ಇರುವಂತಹ ವಿದ್ಯೆಗಳು ತಗೊಂಡ್ರೆ ಆ ಮೂರು ವಿದ್ಯೆಗಳು ಮೂರು ಜ್ಞಾನಗಳು ಆ ಸಾಮ ಅಂಬೋ ಅದಲಿನೂ ಅವನು ಇದ್ದಾನೆ. ಆ ದೇವತೆಗಳು ದೇವ ದಾನವ ಮಾನವ ಅಂಬೋ ಇದು ಈ ಕ್ಯಾಟಗರಿಯಲ್ಲಿನೂ ಇದ್ದಾನೆ ಅವನು. ಮತ್ತು ಲಿಂಗದೇಹದಲ್ಲಿನೂ ಅವನು ವ್ಯಾಪ್ತನಾಗಿದ್ದಾನೆ. ಯಾವ ರೂಪದಿಂದ ಅಂದ್ರೆ ಲಿಂಗದೇಹದಲ್ಲಿ ಅನೇಕ ರೂಪದಲ್ಲಿ ಇದನ್ನು ನಮಗೆ ಪ್ರಯೋಜಕವಾಗುವಂತ ಆ ಒಂದು ಆ ಲಿಂಗದಲ್ಲಿ ಇರುವಂತ ಕ್ವಾಲಿಟೀಸ್ ಏನು ಅಂದ್ರೆ ಕರ್ಮ ಅವಿದ್ಯಾ ಕಾಮ ಅಂತ ಇದರಲ್ಲಿನೂ ಅವನು ವ್ಯಾಪ್ತವಾಗಿದ್ದಾನೆ. ಆಮೇಲೆ ನಮ್ಮ ಮೂರು ಅವಸ್ಥೆ ತಗೊಂಡ್ರೆ ವಿಶ್ವ ತೈಜಸ ಪ್ರಾಜ್ಞನಾಗಿ ನಮ್ಮ ಅವಸ್ಥಾತ್ರಯದಲ್ಲಿನೂ ಅವನು ವ್ಯಾಪ್ತನಾಗಿದ್ದಾನೆ. ಜ್ಞಾನ ಇಚ್ಛಾ ಕ್ರಿಯೆ ಅದು ಬರುತ್ತೆ. ಸೊ ಹೀಗೆ ದೇವರು ಹ್ಯಾಗೆ ಮೂರು ಮೂರು ಯಾಕೆ ಇದು ಮೂರು 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 ಹೇಳ್ತಾ ಹೋಗ್ತಾರಂದ್ರೆ ಮೂರನಿಂದ ಆದದ್ದೇ ಭೂಲೋಕ ಆಗತ್ತೆ. ಯಾಕಂದ್ರೆ ಓ ಪ್ರಣವದಿಂದ ಪ್ರಣವ ಇಸ್ ಮೇಡ್ ಅಪ್ ಆಫ್ ತ್ರೀ, ಅದು ಎಲ್ಲ ಆಗಿ 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 ಮೂರು 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 ಬಂತು ಅಂತ ಹೇಳ್ತಾರೆ. ಅದಕ್ಕೆ ಅವನು ವ್ಯಾಪ್ತನಾಗಿ ಇದ್ದಾನೆ ಉಮ. ಸೊ ಅದಕ್ಕೆ ಮೂರು 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 ಹೇಳ್ತಾ ಆ ವ್ಯಾಪ್ತಿ ಸಂಧಿಯಲ್ಲಿ ನೋಡಿದೀವಿ. ಸೊ ವ್ಯಾಪ್ತ ಎಂಬುದನ್ನ ಎಲ್ಲವೂ ಇಲ್ಲಿ ಇಟ್ಕೋಬೇಕು. ಇದನ್ನ ನಾವು ತಿರ್ಗಾ ಕಂಟಿನ್ಯೂ ಮಾಡೋಣ, ನಾವು ಫ್ರೈಡೇ ಕಂಟಿನ್ಯೂ ಮಾಡೋಣ ಎಂಬುದಲ್ಲಿ ಕೃಷ್ಣ ಅರ್ಪಣೆ ಮಾಡ್ತೀವಿ.